ಬ್ರಹ್ಮಸೂತ್ರವನ್ನು ತಗೊಂಡು ಪುರುಷ ಶಬ್ದಕ್ಕೆ ವಿಷ್ಣುವು ಅನ್ನುವುದೇ ಮುಖ್ಯ ಅರ್ಥ ಅನ್ನುವುದನ್ನು ನಾವು ನೋಡಿದ್ದೀವಿ. ಸೊ ಅದು ಆದ ಮೇಲೆ ಈಗ ಸಹಸ್ರಶೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿದಾಗ ಭಗವಂತನಿಗೆ ಸಹಸ್ರ ಶಬ್ದ ಅನಂತತ್ವವನ್ನು ಹೇಳುತ್ತೆ ಅಂತ ಹೇಳಿದಾಗ ನಮಗೆ ಕೆಲವು ಪ್ರಶ್ನೆಗಳು ಬರುತ್ತೆ. ಯಾಕೆ ಅಂತ ಹೇಳಿದರೆ ಸಹಸ್ರಬಾಹು ಕಾರ್ತವೀರ್ಯಾರ್ಜುನಿಗೆ ಸಹಸ್ರಬಾಹುಗಳಿವೆ ಅಂತ ಬರುತ್ತೆ. ಅದೇ ವಿಧವಾಗಿ ದಶ ಹತ್ತು ಅನ್ನೋದು ಕೂಡ ಶತ, ಇವು ಕೂಡ ಅನಂತತ್ವವನ್ನು ಹೇಳುತ್ತೆ ಅಂತ ಹೇಳಿದರೆ ದಶಕಂಠ ರಾವಣ ಇದ್ದಾನೆ ಅಲ್ಲಿ ಕೂಡ ದಶ ಅಂದರೆ ಮತ್ತೆ ಅನಂತ ಅಂತ ಅರ್ಥ ಬರುತ್ತಾ ಅನ್ನುವ ಸಂಶಯವೂ ಬರುತ್ತೆ. ಹೀಗೆ ಬೇರೆ ಕಡೆ ಕೂಡ ಈ ದಶ ಶತ ಸಹಸ್ರ ಶಬ್ದಗಳು ಬರುತ್ತೆ. ಸೊ ಎರಡು ಪ್ರಶ್ನೆಗಳು, ಒಂದು ಮಿಕ್ಕ ಕಡೆ ಇದು ಬಂದಾಗ ಅಲ್ಲಿ ಅನಂತ ಅಂತ ಬರುತ್ತಾ ಅಂದರೆ ಬರೋದಿಲ್ಲ ಅಂತ ಹೇಳಿದರೆ ಮತ್ತೆ ಅಲ್ಲಿ ಬರೋದಿಲ್ಲ ಅಂದರೆ ಇಲ್ಲಿ ಕೂಡ ಯಾವ ನಾವು ಅನಂತ ಅಂತ ಯಾಕೆ ನಾವು ತಗೋಬೇಕು? ಸಹಸ್ರ ಅಂದರೆ ಸಾವಿರ ಅಂತಲೇ ಪ್ರಸಿದ್ಧವಾದ ಅರ್ಥ ಇರುವಾಗ ನಾವು ಅನಂತ ಅಂತ ಯಾಕೆ ತಗೋಬೇಕು ಅನ್ನುವ ಸೊ ಎರಡು ಪ್ರಶ್ನೆಗಳು. ಬೇರೆ ಕಡೆ ಅನಂತತ್ವ ಬರುತ್ತಾ, ಇಲ್ಲಿ ಅನಂತತ್ವ ಯಾಕೆ ತಗೋಬೇಕು ಅನ್ನುವ ಎರಡು ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ನಾವು ಹೇಗೆ ತಗೋಬೇಕಂತ ಹೇಳಿದರೆ ರಾವಣನ ವಿಷಯವಾಗಲಿ ಕಾರ್ತವೀರ್ಯನ ಎಲ್ಲ ಕಡೆ ದಶ ದಶ ಅಂತ ಹೇಳಿದ್ದಾರೆ ಹೊರತು ಎಲ್ಲಿ ಕೂಡ ಇನ್ನೊಂದು ಕಡೆ ಹೇಳಿದಾಗ ಅನಂತ ಶಿರಸ್ಸಿರುವ ರಾವಣ ಇಲ್ಲ ಅನಂತ ಬಾಹುಗಳಿರುವ ಇರುವಂತಹ ಕಾರ್ತವೀರ್ಯಾರ್ಜುನ ಹೀಗೆ ಬರೋದಿಲ್ಲ. ಅಂದರೆ ಈ ಅನಂತತ್ವ ಶಬ್ದವನ್ನು ನಾವು ಯಾವಾಗ ಮಾಡಬಹುದು ಯಾವಾಗ ಮಾಡಬಾರದು? ದಶ ಸಹಸ್ರ ಅಂತ ಹೇಳುವಾಗ ಅನಂತ ಸರ್ವ ವಿಶ್ವ ಈ ಅರ್ಥಗಳನ್ನು ನಾವು ಯಾವಾಗ ಮಾಡಬಹುದು ಯಾವಾಗ ಮಾಡಬಾರದು? ಸಪೋಸ್ ನಾವು ಹೇಳಿದ್ವಿ ನಮಗೇನೋ ದೇವ್ರ ವಿಷಯದಲ್ಲಿ ಮಾಡಿಬಿಟ್ರೆ ಮಿಕ್ಕವ್ರ ವಿಷಯದಲ್ಲಿ ಮಾಡಬಾರದು ಅಂತ ಇಡೋಣ ಅಂತ ಹೇಳಿದರೆ ಹಾಗೂಗಿಲ್ಲ. ದಶಪ್ರಮತಿ ಅಂತ ಹೇಳಿದಾಗ ಪೂರ್ಣ ಪ್ರಜ್ಞರು ಅಂತ ಹೇಳಿ ಆಚಾರ್ಯರು ಹೇಳಿದ್ವಿ, ಆಚಾರ್ಯರು ವಾಯುದೇವರು. ಸೊ ಮತ್ತೆ ದೇವರನ್ನು ಬಿಟ್ಟು ಬೇರೆಯವರ ಕೇಸ್ನಲ್ಲಿ ಕೂಡ ಇದು ಒಂದು ಅನಂತತ್ವವನ್ನು ಹೇಳುವಂತಹ ಒಂದು ಪ್ರಸಂಗ ಬರುತ್ತಲ್ವ, ಅದು ಹೇಗೆ ಅಂತ ಹೇಳಿದಾಗ ಅದಕ್ಕೆ ಸಮಾಧಾನ, ಬೇರೆ ಕಡೆ ಇನ್ನೊಂದು ಕಡೆ ಈ ಶಬ್ದವನ್ನು ಬಳಸಿದಾಗ ಅಲ್ಲಿ ನಾವು ಅನಂತತ್ವವನ್ನು ಹೇಳ್ತೀವಿ. ಆದ್ದರಿಂದ ಆವಾಗ ಅಂದರೆ ಇನ್ನೊಂದು ಕಡೆ ಅದನ್ನು ಜಸ್ಟಿಫೈ ಮಾಡುವಂತಹ ಸಂದರ್ಭ ಬರುತ್ತೆ, ಬಂದಾಗ ಅದು ಅನಂತ ಅಂತ ಅದಕ್ಕೆ ಅರ್ಥ ಆಗತ್ತೆ ಅನ್ನೋದು ಒಂದು ಸಮಾಧಾನ. ಇನ್ನೊಂದು ಅಂತ ಹೇಳಿದರೆ ಅಪ್ರಾಕೃತ ಪ್ರಾಕೃತ, ಅಪ್ರಾಕೃತದಲ್ಲಿ ಯಾವಾಗಲೂ ಅನಂತ, ಪ್ರಾಕೃತವಾದದಲ್ಲಿ ಭಾಳ ರೇರ್ ಕೇಸಸ್ನಲ್ಲಿ ಉದಾಹರಣೆಗೆ ದಶಪ್ರಮತಿ ಇತ್ಯಾದಿ ಎಲ್ಲಿಯಾದರೆ ಬೇರೆ ವಚನಗಳಿಂದ ಅದು ಅಂದರೆ ಪೂರ್ಣ ಪ್ರಜ್ಞರು ಅಂತ ಇನ್ನೊಂದು ಕಡೆ ಬರುತ್ತೆ. ಆದ್ದರಿಂದ ಆ ವಿಧವಾಗಿ ಅನ್ಯ ವಚನಗಳಿಂದ ಬೇರೆ ಕಡೆ ಬರಬಹುದು. ಆದರೆ ಭಗವಂತನ ವಿಷಯದಲ್ಲಿ ಆದರೆ ನಮಗೆ ಸ್ಪಷ್ಟವಾಗಿ ಅನೇಕ ಕಡೆ ಇದೆಲ್ಲ ಬರುತ್ತೆ. ಭಾಗವತದಲ್ಲಿ ಅದೇ ವಿಧವಾಗಿ ಭಗವದ್ಗೀತೆಯಲ್ಲಿ ಭಗವಂತನ ವಿಶ್ವರೂಪ ವರ್ಣನ ಮಾಡುವಾಗಲೂ ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಭಗವಂತ ಅನಂತ ಶಿರಸ್ಸುಗಳುಳ್ಳವನು ಅನಂತ ಭಾವಗಳುಳ್ಳವನು ಅಂತ ಹೇಳಿ ನಮಗೆ ಬರುತ್ತೆ. ಆದ್ದರಿಂದ ಅವುಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಅನಂತತ್ವವನ್ನು ನಾವು ಹೇಳಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ಭಗವಂತನ ವಿಷಯದಲ್ಲಿ ಅನಂತತ್ವ ಅನ್ನುವುದು ಬಹಳ ಕಡೆ ನಮಗೆ ಬರುವಂತಹ ವಚನಗಳಾಗಿವೆ. ಸೊ ಅವನು ಅನಂತ ಕಾರ್ಯಗಳು ಮಾಡ್ತಾನೆ, ಅನಂತ ದೃಷ್ಟಿ ಇದೆ ಭಗವಂತನಿಗೆ. ಈ ಎಲ್ಲ ಕಾರಣಗಳಿಂದ ಇದು ಅನಂತ ಅಂತಲೇ ಹೇಳುತ್ತೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಬರುವಂತಹ ವಚನವಾಗಿದೆ. ಅದಾದ ಮೇಲೆ ಸೊ ಇಲ್ಲಿ ಪುರುಷ ವಿಧಮಪಿ ಸ ಏನ ಮಧೀಯತೆ ಸೂತ್ರಕೃತ ಪುರುಷೋಕ್ತ ಸಮಾಖ್ಯೆಯ ವೈಶ್ವಾನರ ವಿದ್ಯಾ ವೈಷ್ಣವತ್ತ ಉಕ್ತೇಸ್ತ ವಿಷ್ಣು ಮುಖ್ಯ ಅನ್ನುವುದರ ವಿಸ್ತಾರ ನಾವು ನೋಡಿದ್ವಿ. ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಹೋಗಿ ಆ ಬ್ರಹ್ಮಸೂತ್ರದ ಮೂರು ಭಾಗಗಳಿದೆ ಅಂತ ತಗೊಂಡು ಆ ಮೊದಲನೇ ಭಾಗ ಪೂರ್ವ ಪಕ್ಷ ಅಂತ ತಗೊಂಡು ಆ ಸೂತ್ರ ಓಂ ಶಬ್ದಾದಿಭ್ಯೋ ಅಂತ ಪ್ರತಿಷ್ಠಾನಾತ್ ನ ಇತಿ ಚೇತ್ ನ ತಥಾ ದೃಷ್ಟಿ ಉಪದೇಶಾತ್ ಅಸಂಭವಾತ್ ಪುರುಷವಿಧಂ ಅಪಿ ಚ ಏನಂ ಅಧೀಯತೆ ಓಂ ಅನ್ನುವ ಬ್ರಹ್ಮಸೂತ್ರವನ್ನು ತಗೊಂಡು ನಾವು ಪೂರ್ವಪಕ್ಷ ಸಿದ್ಧಾಂತದಲ್ಲಿ ಬರುವ ಎರಡು ಅಂಶಗಳು ಅದು ಮೂರು ಭಾಗವಾಗಿ ಮಾಡಿ ಆ ಮೂರು ಭಾಗಗಳನ್ನು ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಜನಗಳಿಗೂ ಯಾವುದನ್ನು ಹೇಳ್ತಾ ಇದ್ದೀವಿ, ಎಲ್ಲಿಂದ ತಗೊಂಡಿದ್ದೀವಿ ಅನ್ನೋದು ಸ್ವಲ್ಪ ಸಂಶಯಗಳು ಬಂತು. ನಾನು ಹೇಳಿದಾಗ ಬ್ರಹ್ಮಸೂತ್ರದಿಂದ ನಾವು ತಗೊಂಡಿದ್ದೀವಿ, ಬ್ರಹ್ಮಸೂತ್ರ ಅದಕ್ಕೆ ಆಚಾರ್ಯರ ವ್ಯಾಖ್ಯಾನ ಅದನ್ನು ತಗೊಂಡು ನೋಡಿದ್ದೀವಿ. ಸೊ ಇದು ವಿಷ್ಣುವಿನಲ್ಲಿಯೇ ಪುರುಷ ಶಬ್ದ ಇದೆ ಅಂತ ನಿಶ್ಚಯ ಆದ ಮೇಲೆ ಅದೇ ಈ ವಿಷಯದಲ್ಲಿ ಕೂಡ ಆ ಅನಂತ ವಿಚಾರ ಬಂದಾಗ ಅಲ್ಲಿ ಅನಂತ ಬಾಹು ಅಂತ ಪ್ರಯೋಗ ಮಾಡಿದ್ದಾರೆ. ಸಹಸ್ರಬಾಹು ಅಂತ ಹೇಳದೆ ಅಂತಹ ಅನಂತ ಶೀರ್ಷ ಅನಂತ ಬಾಹು ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಅನಂತ ಬಾಹು ಅನ್ನುವುದು ನಮಗೆ ಅಲ್ಲಿ ಅನ್ವಯವಾಗುತ್ತೆ. ರಾವಣಾದಿ ಕೇಸ್ನಲ್ಲಿ ದಶಕಂಠ ಅಂತ ಹೇಳಿದಾಗ ಅನಂತ ಬಾಹು ಆಗಲಿ ಅನಂತ ಪಾದ ಆಗಲಿ ಹೇಳಲಿಲ್ಲ. ಅಲ್ಲಿ ಅವನಿಗೆ 10 ತಲೆ ಇದೆ ಅಂತ ಹೇಳಿದರೆ 10 ತಲೆ ಇದ್ರೆ 20 ಕಣ್ಣು ಅಷ್ಟೇ ಇದೆ, ಇಲ್ಲ 20 ಕೈ ಇದೆ ಅಷ್ಟೇ ಹೇಳಿದ್ದಾರೆ ಹೊರತು ಯಾವುದಕ್ಕೂ ಅನಂತ ಬಂದಿಲ್ಲ. ಭಗವಂತನ ವಿಷಯದಲ್ಲಿ ಪ್ರತಿಯೊಂದು ಅನಂತವೇ, ಅಂದರೆ ಸಹಸ್ರಾಕ್ಷಗಳು, ಸಹಸ್ರ ಶಿಷ್ಯಗಳು, ಸಹಸ್ರ ಪಾದಗಳು ಅಂತೇಳಿ ಎಲ್ಲ 1000 1000. ಯಾಕಂದರೆ ತಲೆಗಳು 1000 ಇದ್ದರೆ 2000 ಕಣ್ಣಿರಬೇಕು, ಇಲ್ಲ 2000 ಕೈ ಇರಬೇಕು, 2000 ಪಾದಗಳಿರಬೇಕು. ಹಾಗಿಲ್ಲ, ಎಲ್ಲವೂ 1000 1000 ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲವೂ ಕೂಡ ಅನಂತ ಅಂತ ಹೇಳಿದಾಗಲೇ ಅದು ಹೊಂದಾವಣಿಕೆ ಆಗುತ್ತೆ, ಅದರ್ವೈಸ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಒಂದು. ಎರಡನೆಯದು, ಅವನು ಅನಾದಿ ಅನಂತ ಅಂತ ಹೇಳಿದಾಗ ಆ ಅನಾದಿತ್ವ ಅನಂತತ್ವವನ್ನು ಹೇಳುವ ಸಂದರ್ಭದಲ್ಲಿಯೇ ಅನಂತತ್ವವನ್ನು ಹೇಳಿದ್ದಾರೆ. ಒಂದು. ಸೊ ಅಷ್ಟೇ ಅಲ್ಲದೆ ಅವನ ಅವಯವಗಳನ್ನು ಹೇಳಿದಾಗ ಅವಯವಗಳಿದೆ, ಆ ಕಣ್ಣು ಇವು ಎಲ್ಲ ಇದೆ ಅಂತ ಹೇಗೆ ಹೇಳೋದು ಅಂತೆ. ನಮಗೆ ಆ ಕಣ್ಣುಗಳಿಂದ ಸೂರ್ಯಚಂದ್ರರು ಬಂದರು ಇವೆಲ್ಲ ಕೂಡ ಬ್ರಾಹ್ಮಣೋ ಸಿಮುಖಮ ಆಸೀತ್ ಬಾಹು ರಾಜನ್ಯುಕ್ತ ಊರುತ ಸೇದ್ವೇಷ ಪದ್ಭ್ಯಾಂ ಶುದ್ರ ಅದೆಲ್ಲ ಚಂದ್ರಮಾ ಮನಸೋದಾಥ ಚಕ್ಷೋ ಸೂರ್ಯೋ ಅಜಾಯತ ಮುಖಾದ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವ. ಈ ಹೀಗೆ ಹೇಳುವುದರ ಮೂಲಕವಾಗಿ ಅವನ ಕಣ್ಣಿನಿಂದ ಸೂರ್ಯ ಚಂದ್ರ ಇವರೆಲ್ಲರೂ ಬಂದರು ಅಂತ ಹೇಳಿದರೆ ಅವನಿಗೆ ಅಪ್ರಾಕೃತವಾದ ಕಣ್ಣಿದೆ ಅಂಥೇಳಿ. ಸೊ ಈ ಅನಂತತ್ವದ ಹೇಳುವಾಗ ನಾನು ಇನ್ನೊಂದು ವಿಷಯ ಹೇಳಿದೆ, ಅನಂತ ಸಹಸ್ರಕ್ಕೆ ಯಾವಾಗ ಬರಬಹುದು ಅಂತ ಹೇಳಿದ್ರೆ ಅಪ್ರಾಕೃತವಾಗಿರುವಾಗ. ಪ್ರಾಕೃತಗಳಲ್ಲಿ ಈಗ ರಾವಣಾದಿಗಳು ಇವರೆಲ್ಲ ಹೇಳುವಾಗ ಅವರು ಪ್ರಾಕೃತವಾದ ನಿಜವಾದ ಪ್ರಕೃತಿ ಸಂಬಂಧವಾದ ಕೈ, ಪ್ರಕೃತಿ ಅವನ ತಲೆ ಕಡಿದ್ರೆ ಆ ತಲೆಯನ್ನು ಸುಟ್ಟ. ಸೊ ಪ್ರಕೃತಿ ಸಂಬಂಧವಾದ ತಲೆಗಳೆಲ್ಲ ಪ್ರಕೃತಿ ಸಂಬಂಧವಾದದ್ದು. ಆದ್ದರಿಂದ ಜಡವಾದದ್ದು ಅಂತ ಹೇಳಿದಾಗ ಅನಂತತ್ವ ಇಲ್ಲ. ಜಡವಾದದ್ದು ಇಷ್ಟು ಯಾವ ಸಂಖ್ಯೆ ಹೇಳಿದರೆ ಕಾರ್ತವೀರ್ಯಾಜನಿಗೆ ಸಹಸ್ರ ಬಾಹುಗಳು ಅಂತ ಹೇಳಿದರೆ ಪ್ರಾಕೃತವಾದ ಬಾಹುಗಳು, ಆದ್ದರಿಂದ 1000ವೇ ಕೈಗಳವನು. ಅದೇ ವಿಧವಾಗಿ ಬಾಣಾಸುರ ಹೇಳುವಾಗ ಬಾಣಾಸುರನಿಗೆ 1000 ಕೈಗಳು ಅಂತ ಹೇಳಿದರೆ 1000 ಕೈಗಳೇ ಅಷ್ಟೇ ಅವನು. ಹೀಗೆ ಆ ಪ್ರಾಕೃತವಾಗಿರುವಾಗ ಸ್ಪೆಸಿಫಿಕ್ ಆಗಿ ಅದೇ ಸಂಖ್ಯೆ ಅದು, ಮತ್ತು ಅದರಲ್ಲಿ ಬೇರೆ ಬೇರೆಯಾಗಿ ನೋಡೋದಿಲ್ಲ ಅಂತೆ. ಸೊ ಅಪ್ರಾಕೃತ ಹೇಳುವಾಗ ಭಗವಂತನ ವಿಷಯದಲ್ಲಿ ಅವು ಅನಂತತ್ವವನ್ನೇ ಹೇಳುತ್ತೆ ಅಂತ. ಒಂದು. ಇನ್ನೊಂದೇನಂತ ಹೇಳಿದರೆ ನಮ್ಮ ಅವಯವಗಳಿಗೆ ಭಗವಂತನ ಅವಯವಗಳಿಗೆ ಇರುವ ವ್ಯತ್ಯಾಸವನ್ನು, ಒಂದು ಪ್ರಾಕೃತ ಅಪ್ರಾಕೃತ ಒಂದು. ಇನ್ನೊಂದು ಅಂದರೆ ಬೇರೆ ಬೇರೆ ವ್ಯತ್ಯಾಸಗಳು ನಮಗೆ, ಅಂದರೆ ಜನಗಳಿಗೆ ಎಲ್ಲರಿಗೂ ಯಾರಿಗಾದರೂ ಹುಟ್ಟಿದಾಗ ಆ ಕೈ ಕಾಲು ನಾವು ನಡಿಲಕ್ಕಾಗೋದಿಲ್ಲ, ಕಾಲಿನ ಕೆಲಸ ಕಾಲು ಪೂರ್ತಿ ಮಾಡಲಿಕ್ಕಾಗೋದಿಲ್ಲ, ಕಣ್ಣಿನ ಕೆಲಸ ಸ್ವಲ್ಪ ಏನೋ ಕಣ್ಣು ತೆಗೆದು ನೋಡ್ತೀವಿ ಆದರೆ ಕಣ್ಣಿಗೆ ಕಲರ್ ಕಾಣಿಸೋದಿಲ್ಲ ಅಂತ ಹೇಳ್ತೇವೆ, ಎಲ್ಲ ಹೇಳ್ತಾರೆ ಸೈಂಟಿಫಿಕ್ ಆಗಿ. ಸೊ ಕಣ್ಣಿನ ಪೂರ್ತಿ ಕೆಲಸ ಕಣ್ಣು ಮಾಡೋದೇನು ನೋಡ್ತೀವಿ. ಸೊ ಆಮೇಲೆ ಅದರ ಶಕ್ತಿ ಬೆಳೀತಾ ಬರುತ್ತೆ, ಗ್ರೋತ್ ಅನ್ನುವುದಿದೆ. ಆಮೇಲೆ ಮತ್ತು ಮುದಿತನ ಬಂದಾಗ ಅದರ ಶಕ್ತಿ ಕಡಿಮೆ ಆಗೋದು, ಅಂದರೆ ಹುಟ್ಟುವುದು ಆ ಇಂದ್ರಿಯಗಳು ಅವು ಕೆಲಸ ಮಾಡುವಾಗ ಮೆಲ್ಲಕ್ಕೆ ಬೆಳೀತಾ ಬರುವುದು, ವೃದ್ಧಿ ಆಗುವುದು ಮತ್ತು ಹೀನ ಆಗುವುದು ಇವೆಲ್ಲವೂ ಇದೆ. ಆದರೆ ಭಗವಂತನ ವಿಷಯದಲ್ಲಿ ಪೂರ್ಣ ಶಕ್ತಿ ಯಾವಾಗಲೂ ಇರುವಂಥದ್ದು, ಪ್ರಾಕೃತ ಅಪ್ರಾಕೃತ ಒಂದೇ ಅಲ್ಲದೆ ಆ ಅನಂತ ಶಕ್ತಿ ಇದೆ, ಅದು ಒಂದು ವ್ಯತ್ಯಾಸ. ಎರಡನೇ ವ್ಯತ್ಯಾಸ ಏನಂತ ಹೇಳಿದರೆ ನಾವು ಕಣ್ಣಿನಿಂದ ಕಣ್ಣಿನ ಕೆಲಸನೇ ಮಾಡಲಿಕ್ಕಾಗತ್ತೆ, ಕಾಲಿನಿಂದ ಕಾಲಿನ ಕೆಲಸ ಮಾಡಲಿಕ್ಕಾಗತ್ತೆ. ಅಫ್ಕೋರ್ಸ್ ಕೆಲವು ಜನ ಕಾಲಿಂದ ಕೈ ಕೆಲಸ ಎಲ್ಲ ಮಾಡೋದು ನಾವು ಕಾಣ್ತೀವಿ, ಆದರೆ ಲಿಮಿಟೆಡ್ ಆಗೋದು. ಕಾಲಿನಿಂದ ನೋಡ್ಲಿಕ್ಕೆ ಯಾರಿಂದ ಆಗೋದಿಲ್ಲ, ಕಣ್ಣಿನಿಂದ ನಡೆಯುವುದು ಯಾರಿಗೂ ಆಗೋದಿಲ್ಲ. ಈ ವಿಧವಾಗಿ ಆಯಾ ಅಂಗಗಳಿಗೆ ಆಯಾ ಶಕ್ತಿಗಳಿದೆ ಹೊರತು ಬೇರೆ ಶಕ್ತಿಗಳಿಲ್ಲ. ಸಬ್ಸ್ಟಿಟ್ಯೂಟ್ ಸ್ವಲ್ಪ ಮಾಡ್ಕೋಬಹುದು ಸ್ವಲ್ಪ ಮಟ್ಟಿಗೆ, ಅದು ಲಿಮಿಟೆಡ್ ಆಗಷ್ಟೇ. ಆದರೆ ಭಗವಂತನ ವಿಷಯದಲ್ಲಿ ಹಾಗೆ ಅಲ್ಲ. ಅವನು ಕಣ್ಣಿನಿಂದ ನಡೆಯಬಲ್ಲ, ಕಾಲಿನಿಂದ ನೋಡಬಲ್ಲ, ಅವನ ಪ್ರತಿಯೊಂದು ಅವಯವವು ಪ್ರತಿಯೊಂದು ಕೆಲಸವನ್ನು ಮಾಡುವಂಥದ್ದು, ಅದು ಒಂದು. ಇನ್ನೊಂದು ವ್ಯತ್ಯಾಸ ಏನೆಂದರೆ ನಮಗೆ ನಮ್ಮ ಅವಯವಗಳಿಗೆ ಭೇದ, ಕಾಲು ಬೇರೆ ನಾವು ಬೇರೆ, ಆ ಸ್ವಗತ ಭೇದ ಇದೆ. ಅಂದರೆ ಈ ಪ್ರಾಕೃತವಾದ ಶಕ್ತಿಗಳಿರೋ ಎಲ್ಲ ಕಡೆ ಕೂಡ ನಮಗೂ ನಮ್ಮ ಅವಯವಗಳಿಗೂ ಭೇದ ಇದೆ. ಭಗವಂತನ ವಿಷಯದಲ್ಲಿ ಅವನಿಗೂ ಅವನ ಅವಯಗಳಿಗೂ ಅಭೇದ. ಇದು ಬಹಳ ಸೂಕ್ಷ್ಮವಾದ ವಿಷಯ, ಯಾಕಂದರೆ ಅವತಾರಗಳು ಮಾಡಿದಾಗ ಆ ಭೇದವನ್ನು ಅಷ್ಟು ನಮಗೆ ಗೊತ್ತಾಗೋದಿಲ್ಲ, ಭಗವಂತ ಮುಚ್ಚಿಬಿಡ್ತಾನೆ. ಆವಾಗಲೂ ಕೂಡ ಭಗವಂತ ಹಾಗೆ ಅವತಾರಗಳಲ್ಲಿ ಮತ್ತು ಅವನಿಗೆ ಅವನ ಅವಯವಗಳಿಗೆ ಭೇದ ಇದೆ ಅಂತ ತಿಳಿಬಾರದು. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನನಗೆ ಮಿಕ್ಕವರಂತೆ ದೇಹ ಅಂತ ತಿಳಿತಾರೆ ಜನರು, ಅದು ಮೋಹಕ್ಕೆ ಒಳಗಾದವರು ಮಾತ್ರ ತಿಳಿಯುವುದು ಅಂತೇಳಿ. ಆದ್ದರಿಂದ ಅವತಾರಗಳಲ್ಲಿ ಸಹಿತ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದ ಇಲ್ಲ. ಅಂದರೆ ಅವತಾರಗಳಲ್ಲಿ ಸಹಿತ ಬೇಕೆಂದರೆ ಕೃಷ್ಣ ಆಗಲಿ ರಾಮ ಆಗಲಿ ಯಾವುದೇ ಅವತಾರವಾಗಲಿ, ಅವರು ಕಾಲಿನಿಂದ ನೋಡುವುದು, ಕಣ್ಣಿನಿಂದ ನಡೆಯುವುದು ಇದೆಲ್ಲ ಮಾಡಲಿಕ್ಕಾಗತ್ತೆ. ಅವರಿಂದ ತೋರಿಸಿಕೊಡುವುದಿಲ್ಲ ಅವರು ಅಷ್ಟೇ ಹೊರತು. ಯಾಕೆ ಅಂತ ಹೇಳಿದರೆ ನರಾವತಾರೇಶು ನರವತ್ ಪ್ರವೃತ್ತಿ ಅಂಥೇಳಿ, ಮರ್ತ್ಯಾವತಾರೇ ನರವತ್ ಪ್ರವೃತ್ತಿ ಅಂಥೇಳಿ ಮಿಕ್ಕವರಿಗೆ ಮಾರ್ಗದರ್ಶನ. ಯಾಕಂದರೆ ಇಲ್ಲ ಅಂದರೆ ಜನಗಳಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂಥೇಳಿ. ಹಾಗೆ ಅಷ್ಟೇ ಹೊರತು ಸಾಮರ್ಥ್ಯವಿಲ್ಲದೆ ಅಲ್ಲ. ಆದ್ದರಿಂದ ಸ್ವಗತ ಭೇದ ವಿವರ್ಜಿತತ್ವ ಅನ್ನುವುದು ಯಾವಾಗಲೂ ಇರುವಂಥದ್ದೇ ಭಗವಂತನಿಗಾಗಿದೆ. ಸೊ ಅದನ್ನು ಆ ವ್ಯತ್ಯಾಸವು ನಾವು ಗಮನದಲ್ಲಿ ಇಟ್ಕೋಬೇಕು ಅಂಥೇಳಿ ಆದಮೇಲೆ ಸೊ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿಸು ಸಮಾಖ್ಯ ಅಂತೆ. ಸಮಾಖ್ಯ ಅಂದರೆ ಎಲ್ಲವನ್ನು ಸಮರೈಸ್ ಮಾಡಿ ಹೇಳಿದಾಗ ಋಗ್ವೇದದಲ್ಲಿ 14ನೇ ಮಂತ್ರ, ಯಜುರ್ವೇದ ರೀತಿಯ 15ನೇ ಮಂತ್ರದಲ್ಲಿ ಒಂದು ಬರುತ್ತೆ, ಸೀಷ್ಣು ದ್ಯೋತ್ಸಮವರ್ತತ ಅಂಥೇಳಿ. ಅಂದರೆ ವಿಷ್ಣುವಿನ ಶಿರಸ್ಸಿನಿಂದ ದ್ಯುಲೋಕ, ಶಿರಸ್ಸಿನಿಂದ ದ್ಯುಲೋಕ ಬಂತು ಅಂದರೆ ದ್ಯುಲೋಕದ ಅಭಿಮಾನಿ ಅವರು ಆಶ್ರಯ ಮಾಡಿಕೊಂಡು ಇರ್ತಾರೆ ಅಂಥೇಳಿ, ಮತ್ತು ಪ್ರಯ ಕಾಲದಲ್ಲಿ ಅದರಲ್ಲಿಯೇ ಲಯ ಹೊಂದುತ್ತಾರೆ. ಹೀಗೆ ಆ ಉಪನಿಷತ್ತುಗಳು ಹೇಳಿದಂತೆ ಅದೇ ವಿಧವಾಗಿ ಮೂರ್ಧಾಯ ವಸುತೇಜಾಹ ತಲೆಯಿಂದ ದ್ವಿಲೋಕ ಅಭಿಮಾನಿಯ ಹುಟ್ಟಿದ್ದಾರೆ ಅಂಥೇಳಿ, ಆಶ್ರಯ ಮಾಡಿಕೊಂಡಿದ್ದಾರೆ ಅಂಥೇಳಿ, ಮತ್ತು ಅದರಲ್ಲಿಯೇ ಲಯ ಹೊಂದುತ್ತಾರೆ ಅಂಥೇಳಿ ಇವು ಬರುತ್ತೆ. ಅದೇ ವಿಧವಾಗಿ ಚಕ್ಷು ಸೂರ್ಯ ಜಾಯತ ನಾವು ನೋಡಿದ್ವಿ, ಅಂದರೆ ಭಗವಂತನ ಕಣ್ಣಿನಿಂದ ಸೂರ್ಯ ಹುಟ್ಟಿದ ಅಂಥೇಳಿದರೆ, ಮತ್ತು ಆ ಹುಟ್ಟುವುದು ಅಂದರೆ ಆಯಿತು ಹುಟ್ಟಿದ ಅಲ್ಲಿದೆ ಕಾಂಟ್ಯಾಕ್ಟ್ ಬಿಟ್ಟು ಅಂತಲ್ಲ, ಆಮೇಲೆ ಕೂಡ ಭಗವಂತನ ಕಣ್ಣನ್ನೇ ಸೂರ್ಯ ಆಶ್ರಯ ಮಾಡಿಕೊಂಡಿರ್ತಾನೆ, ಅದೇ ಅವನಿಗೆ ಆಶ್ರಯಭೂತವಾಗಿದೆ. ಹುಟ್ಟುವಿಗೆ ಕಾರಣ ಅಂದರೆ ಅಲ್ಲಿಂದ ಹುಟ್ಟು ಅಂದರೆ ಅದಕ್ಕೆ ಅಭಿಮಾನಿತ್ವ ಭಗವಂತನ ಕಣ್ಣಿನಿಂದ, ಅಪ್ರಾಕೃತವಾದ ಕಣ್ಣು, ಅವನಿಗಿಂತ ಅಭಿನ್ನವಾದರೂ ಎಲ್ಲಿ ಭೇದ ಇದೆಯೋ ಅಲ್ಲಿ ಭೇದ ಇಲ್ಲವೋ ಅಲ್ಲಿ ಭೇದವದ್ ವ್ಯವಹಾರ ವಿಶೇಷ ಅಂಥೇಳಿ ನಾವು ಆ ವಿಧವಾಗಿ ಅಂದರೆ ಆ ಭಗವಂತನ ಶಕ್ತಿಯಲ್ಲಿ ಪ್ರದರ್ಶನ ಮಾಡ್ತಾನೆ. ಆ ಕಣ್ಣಿನಿಂದ ಸೂರ್ಯ ಹುಟ್ಟಿದ, ಆ ಕಣ್ಣಿನನ್ನೇ ಸೂರ್ಯ ಆಶ್ರಯ ಮಾಡಿಕೊಂಡಿರ್ತಾನೆ, ಮತ್ತು ಲಯ ಸಮಯದಲ್ಲಿ ಸೂರ್ಯ ಲಯ ಹೊಂದು ಆ ಕಣ್ಣಿನಲ್ಲೇ ಹೋಗಿ ಸೇರ್ತಾನೆ ಅಂಥೇಳಿ. ಈ ವಿಧವಾಗಿ ಶ್ರುತಿವಾಕ್ಯಗಳಿಂದ ಉಪನಿಷತ್ತಲ್ಲಿ ಬರುವ ಮಾತುಗಳಂತೆ ಭಗವಂತ ಅವನ ಅವಯವಗಳಿಂದ ಎಲ್ಲ ದೇವತೆಗಳು ಅವರಿಗೆ ಅಭಿಮಾನಿತ್ವವನ್ನು ಕೊಡ್ತಾನೆ, ಭಗವಂತ ಅವರಿಗೆ ಆಶ್ರಯವನ್ನು ಕೊಡ್ತಾನೆ, ಮತ್ತು ಲಯ ಸಮಯದಲ್ಲಿ ಅವರಿಗೆ ಲಯವಾಗುವುದಕ್ಕೆ ಭಗವಂತ ಅನುಕೂಲ ಮಾಡಿಕೊಡ್ತಾನೆ. ಹೀಗೆ ಆ ಭಗವಂತ ಮಾಡ್ತಾನೆ ಅಂಥೇಳಿ. ಸೊ ಚಕ್ಷು ವಿಶ್ವರೂಪ, ವಿಶ್ವರೂಪ ಭಗವಂತ ತೋರಿಸುವುದು ಅದೆಲ್ಲ ನಾವು ನೋಡಿದ್ದೀವಿ. ಅದಾದ ಮೇಲೆ ಪೂರ್ವಪಕ್ಷ ಬೃಹದಾರಣ್ಯಕ ಸಾಂದ್ರ ಗುರುಗಳ ಶ್ರುತಿವಾಕ್ಯಗಳಲ್ಲಿ ಅಲ್ಲಿ ಹೇಳಿದ ವೈಶ್ವಾನರ ಅಗ್ನಿ ಅಂತ ಹೇಳಿದೆ ಇಲ್ಲ ವಿಷ್ಣು ಅಂತ ಹೇಳಿ ಆಯಿತು. ಬೃಹದಾರಣ್ಯಕ ಶ್ರುತಿಯಲ್ಲಿ ನಾವು ಎಲ್ಲ ಶ್ರುತಿಯ ವಾಕ್ಯಗಳನ್ನು ಒಂದೊಂದನ್ನು ತಗೊಂಡು ಎಲ್ಲ ಕಡೆ ಕೂಡ ಸಮಾಧಾನವನ್ನು ಹೇಳ್ತಾ ಅದು ಅಗ್ನಿಯಲ್ಲ, ಪ್ರಸಿದ್ಧವಾದ ಅಗ್ನಿಯಲ್ಲ ವಿಷ್ಣುವೇ ಅಂತ ಹೇಳಿ ಆದ ಮೇಲೆ ನಾವು ಈ ಸಮಾಖ್ಯದಲ್ಲಿ ಈ ಸಹಸ್ರ ಶಬ್ದ ಅನಂತವಾಚಿ ಅನ್ನುವುದು ಹೇಳುವಾಗ ಅಲ್ಲಿ ಒಂದು ಶ್ರುತಿಯ ವಾಕ್ಯವನ್ನು ನೋಡ್ತಾ ಪರಮೋ ಹರಿಹಿ ಆದಿಹಿ ಅನಾದಿಹಿ ಅಂತಃ ಅನಂತ ಶೀಷ ಅಂತ ನೋಡಿ ಅದಾದ ಮೇಲೆ ಅನಂತ ಅಕ್ಷ ಅನಂತ ಬಾಹು ಅನಂತ ಗುಣ ಅಂತಲೂ ಹೇಳ್ತಾರೆ. ಅಂದರೆ ಏನು, ಈ ಅನಂತತ್ವ ಅನ್ನುವುದು ಹೇಳ್ತಾ ಹೋಗುವಾಗ ಅವನ ಬಾಹುಗಳು ಕಣ್ಣುಗಳು ಶಿರಸ್ಸುಗಳು ಇವೆಲ್ಲವೂ ಅನಂತ ಅನಂತ ಅಂತ ಹೇಳ್ತಾ ಬಂತು, ಗುಣಗಳು ಕೂಡ ಅನಂತ ಅಂತ ಹೇಳ್ತಾರೆ. ಆದ್ದರಿಂದ ಈ ಅನಂತತ್ವವನ್ನು ಹೇಳುವುದು ಎಲ್ಲದಕ್ಕೂ ಅನ್ವಯವಾಗುತ್ತೆ, ನಾಟ್ ಫಾರ್ ಎ ಲಿಮಿಟೆಡ್ ಕಾನ್ಸೆಪ್ಟ್, ಅಂದರೆ ಭಗವಂತನ ಕೆಲವು ಅವಯವಗಳಿಗೆ ಮಾತ್ರ ಅಂತಲ್ಲ. ಈ ಅನಂತತ್ವ ಅನ್ನುವುದು ಪ್ರತಿಯೊಂದು ಅವಯವ ಉಪಲಕ್ಷಣತೆಯ ಪ್ರತಿಯೊಂದು ಅವಯವಕ್ಕೂ ಪ್ರತಿಯೊಂದು ಲಕ್ಷಣಕ್ಕೂ ಗುಣಗಳಾಗಲಿ ವ್ಯಾಪ್ತಿಯಾಗಲಿ ಎಲ್ಲದಕ್ಕೂ ಕೂಡ ಅನಂತತ್ವವನ್ನು ನಾವು ಹಾಕೋಬೇಕು ಅಂತ ಹೇಳಿ ಅದಾದ ಮೇಲೆ ನಾವು ಮಿಕ್ಕವರಲ್ಲಿ ಆ ಅನಂತತ್ವ ಹೇಗೆ ಹೊಂದಾವಣಿಕೆ ಆಗೋದಿಲ್ಲ ಅನ್ನೋದನ್ನು ನೋಡಿದ್ದೀವಿ. ಅದಾದಮೇಲೆ ರಾಯರ ವ್ಯಾಖ್ಯಾನ ನೆಕ್ಸ್ಟಕ್ಕೆ ಹೋದಾಗ, ನೆಕ್ಸ್ಟ್ ಪೇಜ್ನಲ್ಲಿ ಹೋದರೆ ಪಾದಶಬ್ದಸ್ಯ ಸಂಖ್ಯಾಸು ಪೂರ್ವಸ್ಯ ಇತ್ಯಂತಲೋಪ ಅಂಥೇಳಿ, ಸಹಸ್ರಪಾದ ಅಂತ ಹೇಳಿದ ಸಹಸ್ರಪಾತ್ ಅಂತ ಹೇಳಿದ್ದಾರಲ್ವ, ಅದಕ್ಕೆ ವ್ಯಾಕರಣ ರೀತಿಯ ಪಾಣಿನಿಯಿಂದ ರಾಯರು ಕೋಟ್ ಮಾಡ್ತಾ ಹೇಳ್ತಾ ಸಂಖ್ಯಾಸು ಪೂರ್ವಸ್ಯ ಅನ್ನುವ ಒಂದು ಸೂತ್ರ. ಅಂದರೆ ಸಂಖ್ಯೆಗಳನ್ನು ಹೇಳುವಾಗ ಆ ಪಾದ ಶಬ್ದಕ್ಕೆ ಅಕಾರ ಕೊನೆಯ ಅಕಾರ ಲೋಪವಾಗಿ ಸಹಸ್ರಪಾದ ಅಂತ ಹೇಳದೆ ಸಹಸ್ರಪಾತ್ ಅಂತ ಹೇಳಿ ಸಹಸ್ರಪಾದ ಯಾಕೆ ಹೇಳಿಲ್ಲ ಅಂದರೆ ಕೊನೆಯ ಸಂಖ್ಯಾವಾಚಕ ಬಂದಾಗ ದಶಪಾತ್, ಚತುಷ್ಪಾತ್, ನೀವು ಚತುಷ್ಪಾತ್ ಅನ್ನು ಕೇಳಿದ್ದೀವಿ. ಇವೆಲ್ಲ ಬರುವಾಗ ಆ ಪಾದ ಶಬ್ದಕ್ಕೆ ಕೊನೆಯ ಅಕಾರ ಲೋಪವಾಗಿ ಅದು ಪಾತ್ ಅಂತ ಆಗತ್ತೆ ಅನ್ನುವ ವ್ಯಾಕರಣ ಸೂತ್ರದ ಮೂಲಕವಾಗಿ ನಾವು ಸಹಸ್ರಪಾತ್ ಅಂತ ಯಾಕೆ ಬಂತು, ಸಹಸ್ರಪಾದ ಪಾತ್ ಹೇಗಾಯಿತು ಅನ್ನೋದಕ್ಕೆ ಪಾಣಿನಿ ವ್ಯಾಕರಣವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ರಾಯರು. ಯಾಕಂದರೆ ಪಾಣಿನಿ ವ್ಯಾಕರಣ ಅನ್ನೋದು ಕರೆಕ್ಟೇ, ಅದು ಅದು ತಪ್ಪಲ್ಲ, ಆದರೆ ಅದು ಎಲ್ಲವನ್ನೂ ತಿಳಿಸಿಕೊಡೋದಿಲ್ಲ ನಮಗೆ. ಆ ಪಾಣಿನಿ ವ್ಯಾಕರಣ ಏನಪ್ಪ ಅಂಥೇಳಿ ಆಮೇಲೆ ಆಚಾರ್ಯನಂತ ಬಂದ ವ್ಯಾಖ್ಯಾನಕಾರರು ಪಾಣಿನಿ ವ್ಯಾಕರಣವನ್ನು ಟೀಕಾರಾಯರು ಕೋಟ್ ಮಾಡ್ತಾರೆ, ಅದೇ ವಿಧವಾಗಿ ರಾಯರು ಕೋಟ್ ಮಾಡ್ತಾರೆ ಬೇಕಾದಷ್ಟು ಕಡೆ. ಆದರೆ ಆಚಾರ್ಯರು ಮಹಾವ್ಯಾಕರಣ, ಅವರು ಪಾಣಿನಿ ವ್ಯಾಕರಣ, ಯಾಕೆಂದರೆ ಆ ಮಹಾವ್ಯಾಕರಣ ಇಸ್ ಎ ಸೂಪರ್ ಸೆಟ್ ಆಫ್ ಪಾಣಿನಿ ವ್ಯಾಕರಣ. ಪಾಣಿನಿ ವ್ಯಾಕರಣ ಮಹಾವ್ಯಾಕರಣದ ಒಂದು ಅವಯವ, ಒಂದು ಅಂಗ ಮಾತ್ರ. ಆದ್ದರಿಂದ ಮಹಾವ್ಯಾಕರಣವನ್ನು ಆಚಾರ್ಯರು ಕೋಟ್ ಮಾಡ್ತಾರೆ, ಆದರೆ ರಾಯರು ಈ ಪಾಣಿನಿ ವ್ಯಾಕರಣ ಕೋಟ್ ಮಾಡಿ ಸಹಸ್ರಪಾದ ಅನ್ನೋದು ಸಹಸ್ರಪಾತ್ ಹೇಗಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾನು ಏವಂ ಅಶೀರ ಅಶರೀರ ಪ್ರಜ್ಞಾತ್ಮ ಇತ್ಯಾದಿಯ ಅರೂಪವದೇವ ಹೇ ತತ್ ಪ್ರಧಾನತ್ವಾತ್ ಅಂತ ತಗೊಂಡು ಭಗವಂತ ಅಶರೀರ ಅಂತ ಹೇಳಿದಾಗ ಅದನ್ನು ಹೇಳಿದ ಸಹಸ್ರಪಾತ್ ಅನ್ನೋ ರೂಪದಲ್ಲಿ ವ್ಯಾಕರಣ ವಿಶೇಷ ಹೇಳಿದ ಮೇಲೆ ಭಗವಂತನಿಗೆ ಶರೀರವಿಲ್ಲವ ಅದು ಅಂತ ಹೇಳಿದರೆ ಅಶರೀರ ನಾವನು ಅಂತ ಹೇಳಿದರೆ ಅವನು ಅಶರೀರ ಅಂದರೆ ಪ್ರಾಕೃತ ಶರೀರ ಇಲ್ಲದವನು, ಆದರೆ ಚೇತನಾತ್ಮಕ ಶರೀರದೆ ಅಂಥೇಳಿ ಶ್ರುತ್ಯಾದೇಹೇ ಪ್ರಾಕೃತ ರೂಪ ಅಭಾವ ಪರತ್ವಾತ್ ಅಂಥೇಳಿ ವಿಕರ್ಣತ್ವಾತ್ ನೈತಿ ಚೇತ್ ತದುಕ್ತಂ ಇತಿ ಸೂತ್ರೇಣ ಪಾಣಿ ಪಾದಾದಿ ಕರಣ ಅಭಾವೇನ ಸೃಷ್ಟುತ್ವ ಅನುಪತ್ತಿ ಆಶಂಕ್ಯ ಅಪ್ರಾಕೃತ ಕರಣಾನಾಂ ಉಕ್ತೇಶ್ಚ ಅಂಥೇಳಿ. ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಯಾರಾದರೂ ಅದು ಮಾಡಿದ ಅವನು ಅಂದರೆ ಅವನಿಗೆ ಎಲ್ಲ ಅವಯವಗಳಿರಬೇಕು, ಯಾವ ಅವಯವಗಳಿಲ್ಲ ಅಂದರೆ ಅವನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ನಮಗೆ ಭಗವಂತನಿಗೆ ಅವಯವಗಳಿಲ್ಲ ವಿಕರ್ಣತ್ವಾತ್ ನೈತಿ ಚೇತ್ ದುಃಖಂ ಅಂಥೇಳಿ ಬ್ರಹ್ಮಸೂತ್ರ ಅಂದರೆ ಭಗವಂತನಿಗೆ ಪಾಣಿಪಾದಾದಿಗಳು ಇಲ್ಲ, ಆದ್ದರಿಂದ ಅವನು ಸೃಷ್ಟಿಯಾದಿಗಳನ್ನು ಮಾಡುವುದು ಹೊಂದಾವಣಿಕೆ ಆಗುವುದಿಲ್ಲ ಅಂತ ಹೇಳಿದಾಗ ಅವನಿಗೆ ಪ್ರಾಕೃತವಾದ ಕರಣಗಳು ಅಂದರೆ ಅಂಗಗಳು ಅವಯವಗಳು ಇಲ್ಲವೇ ಹೊರತು ಅಪ್ರಾಕೃತ ಕರಣಗಳ ಬಗ್ಗೆ ಅಲ್ಲಿ ಬರ್ತಾ ಇಲ್ಲ. ಅಂದರೆ ಆ ಎಲ್ಲವೂ ಹೇಳುವಂಥದ್ದು ಅವನಿಗೆ ಇಲ್ಲ, ಎಲ್ಲೆಲ್ಲಿ ಭಗವಂತನಿಗೆ ಕೈಕಾಲು ಇಲ್ಲ ಅಂತ ಹೇಳಿದರೆ ಪ್ರಾಕೃತವಾದ ಕೈಕಾಲುಗಳಿಲ್ಲ, ಎಲ್ಲೆಲ್ಲಿ ಕೈಕಾಲುಗಳಿದೆ ಅಂತ ಹೇಳಿದರೆ ಅಲ್ಲಿ ಅಪ್ರಾಕೃತವಾದ ಇದೆ ಅಂತೇಳಿ. ಅದಕ್ಕೆ ಅಪ್ರಾಕೃತ ಕರಣಾನ ಮುಕ್ತೇಶ್ಚ, ಅಪ್ರಾಕೃತ ಕರಣಗಳನ್ನು ಹೇಳುವಾಗ ಆ ಅವಯವಗಳು ಅಂಗಗಳು ಅವನಿಗಿದೆ, ಕೈ ಕಾಲು ಎಲ್ಲವೂ ಭಗವಂತನಿಗಿದೆ. ಆದ್ದರಿಂದ ಈ ಸಹಸ್ರಶೀಷ ಅಂದರೆ ಒಟ್ಟಾರೆ ಸಹಸ್ರಶೀಷ ಅನ್ನೋದು ನೀವು ಕೆಲವು ಕಡೆ ಭಗವಂತನಿಗೆ ಅವಯವಗಳಿಲ್ಲ ಅಂತೀರಾ, ಇತ್ತು ಸಾವಿರಾರು ಅನಂತ ಶಿರಸ್ಸುಗಳು ಅನಂತ ಭಾವಗಳಿದೆ ಅಂತ ಇಲ್ಲಿ ಹೇಳ್ತಾ ಇದ್ದೀರಾ, ಇದು ಹೇಗೆ ಹೊಂದಾವಣಿಕೆ ಆಗತ್ತೆ ಅಂತ ಹೇಳಿದರೆ ಪ್ರಾಕೃತವಾದ ಅವಯವಗಳಿಲ್ಲ, ಆದರೆ ಅಪ್ರಾಕೃತವಾದ ಅವಯವಗಳು ಅವನಿಗಿದೆ ಅನ್ನುವುದೇ ಎಲ್ಲ ಶ್ರುತಿಗಳು ಕೂಡ ನಮ್ಗೆ ಹೇಳುವಂತಹ ಪ್ರಮಾಣಗಳಾಗಿವೆ ಅಂಥೇಳಿ ಬ್ರಹ್ಮಸೂತ್ರವನ್ನು ಶ್ರುತಿ ವಾಕ್ಯಗಳನ್ನು ಎರಡನ್ನು ಇಟ್ಟುಕೊಂಡು ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಯಾಕೆಂದರೆ ಅದಕ್ಕೆ ಕಾರಣ ಇದು, ಅಥರ್ವಣ ಉಪನಿಷತ್ತಲ್ಲಿ ಬರುತ್ತೆ ಬ್ರಹ್ಮ ಅವನು ಅವರ್ಣಂ ಅಚಕ್ಷುಹು ಅಪಾಣಿಪಾದಂ ತದ ಅಪಾಣಿಪಾದಂ ಇವೆಲ್ಲವೂ ಬರುತ್ತೆ. ಅವನಿಗೆ ಕಣ್ಣುಗಳಿಲ್ಲ, ಅವನಿಗೆ ಕೈಕಾಲುಗಳು ಇಲ್ಲ, ಕಿವಿಗಳು ಇಲ್ಲ, ಇವೆಲ್ಲವೂ ಕೂಡ ಬರುವಂಥದ್ದು. ಯಾವ ಬಣ್ಣ ಇಲ್ಲದವನು ಅಂತ ಬರುತ್ತೆ, ಮತ್ತು ಅವನಿಗೆ ನೀಲ ಬಣ್ಣ ಇದೆ, ಇವೆಲ್ಲ ಬರುತ್ತೆ. ಸೊ ಪರಸ್ಪರ ವಿರೋಧ ವಚನಗಳು ಇದ್ದಂತೆ ಮೇಲ್ನೋಟಕ್ಕೆ ತೋರುತ್ತೆ. ಅದನ್ನು ಇಲ್ಲಿ ಹೇಗೆ ರಿಸಾಲ್ವ್ ಮಾಡಬೇಕನ್ನೋದು ನಿಮಗೆ ಗೊತ್ತಿದ್ದೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ಪ್ರಾಕೃತ ಅಪ್ರಾಕೃತ ಅನ್ನುವ ರೀತಿಯಲ್ಲಿ ಎಲ್ಲಿ ಎಲ್ಲಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ಪ್ರಾಕೃತವಾದದ್ದು ಇಲ್ಲ, ಬಣ್ಣಗಳಿಲ್ಲ ಅಂತ ಹೇಳಿದಾಗ ಕೂಡ ಪ್ರಾಕೃತ ಬಣ್ಣ ಇಲ್ಲ, ಮತ್ತು ನೀಲಿ ಬಣ್ಣ ಅಪ್ರಾಕೃತ ಬಣ್ಣ ಇದೆ. ಇದು ನಾವು ಒಂದೊಂದು ಎರಡು ಸಲ ಡಿಸ್ಕಸ್ ಮಾಡಿದ್ದೀವಿ. ಬಣ್ಣಗಳು ನಾವು ಊಹೆ ಮಾಡುವುದು ಪ್ರಾಕೃತ ಬಣ್ಣಗಳನ್ನೇ, ಅಪ್ರಾಕೃತ ಬಣ್ಣವನ್ನು ಊಹೆ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಜಸ್ಟ್ ಬಿಕಾಸ್ ವಿ ಕೆನಾಟ್ ಕಾಂಪ್ರಿಹೆಂಡ್ ಇಟ್ ಡಸ್ ನಾಟ್ ಮೀನ್ ದೇ ಡೋಂಟ್ ಎಕ್ಸಿಸ್ಟ್. ಉದಾಹರಣೆಗೆ ಸಮುದ್ರ, ಆಕಾಶ, ಆಕಾಶ ನೋಡಿ ನೀಲಿ ಬಣ್ಣ ಇದ್ದಂತೆ ಕಾಣುತ್ತೆ, ನಿಜವಾಗ ಅದು ನೀಲಿ ಬಣ್ಣ ಇಲ್ಲ ಅಂತ ಹೇಳಿ ಸೈಂಟಿಫಿಕ್ ಅನ್ನು ನೋಡ್ತೀವಿ. ಸೊ ಅದರಿಂದ ಹೀಗೆ ನೀಲಿ ಬಣ್ಣ ಇಲ್ಲದೇ ಇದ್ರೂ ನೀಲಿ ಬಣ್ಣ ಕಾಣಿಸುವುದು ಗೊತ್ತಾಗತ್ತೆ. ಆದ್ದರಿಂದ ಅಪ್ರಾಕೃತವಾದ ಒಂದು ನೀಲಿ ಬಣ್ಣ ಇದೆ ಅನ್ನುವುದು ಊಹಿಸಬಹುದು, ವಿ ಕ್ಯಾನ್ ಓನ್ಲಿ ಗಾಜ್. ಆದರೆ ಅದನ್ನು ಹೇಗೆ ಅನ್ನುವುದು ಎಕ್ಸಾಕ್ಟ್ ಆಗಿ ನಮಗೆ ಊಹಿಸಲಿಕ್ಕಾಗದೇ ಇದ್ರೂ ಕೂಡ ಎಲ್ಲವೂ ಕೂಡ ಪ್ರತಿಯೊಂದು ಪ್ರಾಕೃತಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅಪ್ರಾಕೃತ ಒಂದಿರುತ್ತೆ. ಬಣ್ಣಗಳಾಗಲಿ ಇಲ್ಲ ಬೇರೆ ಯಾವುದೇ ಆಗಲಿ, ಕಣ್ಣು ಕಾಲು ಈ ಅವಯವಗಳಾಗಲಿ ಯಾವುದೇ ಆಗಲಿ ಪ್ರಾಕೃತವಾದದ್ದು ಅಪ್ರಾಕೃತವಾದದ್ದು ಅನ್ನುವ ಎರಡನ್ನು ನಾವು ಪ್ರಾಕೃತವಾದದ್ದನ್ನು ಮಾತ್ರ ದಟ್ ಇಸ್ ಕಲರ್ಸ್ ಆರ್ ಲಿಂಬ್ಸ್ ಎಲ್ಲದರಲ್ಲಿಯೂ ಕೂಡ ಪ್ರಾಕೃತವನ್ನು ಮಾತ್ರ ನಾವು ಊಹೆ ಮಾಡಲಿಕ್ಕಾಗತ್ತೆ ಆದರೆ ಅಪ್ರಾಕೃತ ಇದೆ ಅನ್ನುವುದು ಶಾಸ್ತ್ರ ರೀತಿಯ ನಮಗೆ ಸಿದ್ಧವಾಗತ್ತೆ. ನಾವು ಯಾವಾಗ ಈ ಪ್ರಾಕೃತ ದೇಹವನ್ನು ಬಿಟ್ಟು ಮೋಕ್ಷಸ್ಥಿತಿಯಾಗಿ ಹೋಗ ಅಂದರೆ ಇಲ್ಲಿ ನಮಗೆ ಸೃಷ್ಟಿಯಲ್ಲಿ ಸ್ವರೂಪ ದೇಹಕ್ಕೆ ಕಾರ್ಯಗಳಿಲ್ಲ, ಈ ಸ್ವರೂಪ ದೇಹದ ಕಾರ್ಯ ಆದಾಗ ಅಂದರೆ ಯಾವಾಗಾದರೆ ಮೋಕ್ಷಕ್ಕೆ ಹೋಗ್ತಾರೋ ಮುಕ್ತ ಜೀವರು, ಅವರು ಅಪ್ರಾಕೃತವನ್ನು ಕಾಣಬಲ್ಲರು, ಅವರ ಅಪ್ರಾಕೃತವನ್ನು ಫೀಲ್ ದೇ ಕೆನ್ ಗಾ ದೇ ಕೆನ್ ಸೀ ಇಟ್. ಆದ್ದರಿಂದ ಅಪ್ರಾಕೃತ ಇಂದ್ರಿಯಗಳಿಂದ ಅಪ್ರಾಕೃತವನ್ನು ನೋಡಬಹುದೇ ಹೊರತು ಪ್ರಾಕೃತ ಇಂದ್ರಿಯಗಳಿಂದ ಅಪ್ರಾಕೃತವನ್ನು ಕಾಣುವುದಾಗಲಿ ಊಹಿಸುವುದಾಗಲಿ ಸಾಧ್ಯ. ನಮ್ಮ ಮನಸ್ಸು ಕೂಡ ಜಡವಾದ ಮನಸ್ಸು, ಪ್ರಾಕೃತ ಮನಸ್ಸು, ಆದ್ದರಿಂದ ಅದರಿಂದ ನಾವು ಅಪ್ರಾಕೃತವನ್ನು ಊಹಿಸುವುದು ಕಷ್ಟ ಆಗುತ್ತೆ. ನಮ್ಮ ಇಂದ್ರಿಯಗಳು ಕಣ್ಣಾಗಲಿ ಇವೆಲ್ಲ ಕೂಡ ಪ್ರಾಕೃತವಾಗಿದೆ, ಆದ್ದರಿಂದ ಅವುಗಳಿಂದ ಅಪ್ರಾಕೃತವಾದದನ್ನು ನಾವು ನೋಡಲಾರವು. ವಾಸನೆ ನೋಡೋದಾಗಲಿ ಯಾವುದು ಕೂಡ ವಿ ಕೆನಾಟ್ ಫೀಲ್. ಆದ್ದರಿಂದ ಪ್ರತಿಯೊಂದು ಪ್ರಾಕೃತಕ್ಕೂ ಕರೆಸ್ಪಾಂಡಿಂಗ್ ಆಗಿ ಅಪ್ರಾಕೃತವಾದ ಇನ್ನೊಂದು ವಸ್ತು ಇರುತ್ತೆ ಅನ್ನೋದು ವಿ ಕೆನ್ ಓನ್ಲಿ ಗಾಜ್ ಇಟ್ ಅಷ್ಟೇ. ಆದ್ದರಿಂದ ಬಣ್ಣಗಳು ಕೂಡ ಅಪ್ರಾಕೃತವಾದ ಬಣ್ಣಗಳಿವೆ, ಅಪ್ರಾಕೃತವಾದ ಇಂದ್ರಿಯಗಳಿವೆ. ಇವುಗಳನ್ನು ಇಟ್ಟುಕೊಂಡು ಈ ಉಪನಿಷತ್ ವಾಕ್ಯಗಳಿಗೆ ಪರಮಾತ್ಮ ಎಲ್ಲಿ ಎಲ್ಲಿ ಪಾಣಿಪಾದಗಳು ಕೈಕಾಲುಗಳಿಲ್ಲದವನು ಕಣ್ಣು ಇಲ್ಲದವನು ಅಂತ ಹೇಳಿದಾಗ ಪ್ರಾಕೃತವಾದದ್ದಿಲ್ಲ, ಮಿಕ್ಕ ಸಂದರ್ಭದಲ್ಲಿ ಅಪ್ರಾಕೃತವಾದದ್ದು ಇದೆ ಅನ್ನುವುದನ್ನು ನಾವು ಚಿಂತನೆ ಮಾಡಬೇಕನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಸೊ ದಟ್ ಕ್ವಶನ್ ಆನ್ಸರ್ಸ್ ಏನಾದರೂ ಇದ್ದರೆ ಅದನ್ನು ಆನ್ಸರ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ಅಂಥೇಳಿ.